ಪಾಠಕ್ಕೆ ಸ್ವಾಗತ. ಇದು ಮೈಸೂರಿನ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದ ಕೊಡುಗೆ ಪ್ರತಿಪಕ್ಷ ಜ್ಞಾನದ ಔತಣ. ಆಹಾರ ವಿಜ್ಞಾನ ಶುಚಿತ್ವ ಪೋಷಣೆ ಕುರಿತ ಸ್ವಾರಸ್ಯಕರ ಮಾಹಿತಿಯನ್ನ ಊಟ ಪಾಠ ಪ್ರತಿ 15 ದಿನಕ್ಕೊಮ್ಮೆ ನಿಮಗೆ ತಲುಪಿಸುತ್ತದೆ. ಸಂಪುಟ 1 ಸಂಚಿಕೆ 8 ಜೂನ್ 14, 2019. ಊಟ ಪಾಠದ ಈ ತಾಟಿನಲ್ಲಿ ಇದೆ ಕೋಕೋ ಮತ್ತು ಚಾಕ್ಲೇಟು, ಸವಿಸವಿ ಚರಿತ್ರೆ, ಚಾಕ್ಲೇಟ್ ಗೀಳಿನ ಸ್ವಾರಸ್ಯ ಹಾಗೂ ಮೃದು ಮಧುರ ವಿಜ್ಞಾನ.
ಕೋಕೋ ಮತ್ತು ಚಾಕ್ಲೇಟು, 10 ರಲ್ಲಿ 9 ಜನ ಖಂಡಿತ ಚಾಕ್ಲೇಟು ಪ್ರಿಯರೇ, ಉಳಿದೊಬ್ಬರು ಸುಳ್ಳು ಹೇಳುವವರು ಎನ್ನುವ ಮಾತಿದೆ. ಇದು ಚಾಕ್ಲೇಟಿನ ಜನಪ್ರಿಯತೆಯನ್ನು ಕುರಿತ ಮಾತು. ನೀವು ಯಾರನ್ನಾದರೂ ನಿಮಗೆ ಯಾವ ಸಿಹಿ ಇಷ್ಟ ಎಂದರೆ ಬಹುಶಃ ಚಾಕ್ಲೇಟು ಎನ್ನುವ ಉತ್ತರ ಸಿಗಬಹುದು. ಆದರೆ ಕಹಿಯಾದ, ಕೊಬ್ಬು ತುಂಬಿದ, ಅಷ್ಟೇನು ರುಚಿಕರವಲ್ಲದ ಒಂದು ಪಾನೀಯ ಅದು ಹೇಗೆ ಪ್ರಪಂಚದಲ್ಲಿ ಎಲ್ಲರ ಪ್ರಿಯ ವಸ್ತುವಾಯಿತು ಎನ್ನುವುದು ಅಚ್ಚರಿಯ ವಿಷಯ. ಪ್ರಪಂಚದ ಎಲ್ಲೆಡೆ ಚಾಕ್ಲೇಟು ಎಷ್ಟು ಜನಪ್ರಿಯವಾಗಿದೆ ಎಂದರೆ ಇನ್ಯಾವುದೇ ಸಿಹಿ ತಿನಿಸು ಇಷ್ಟೊಂದು ಮಾರಾಟವಾಗುವುದಿಲ್ಲ. ಅಷ್ಟೇ ಅಲ್ಲ, ಪ್ರತಿ ವರ್ಷವೂ ಇದರ ಬಳಕೆ ಹೆಚ್ಚುತ್ತಲೇ ಇದೆ. ಚಾಕ್ಲೇಟು ಏಕೆ ಜನರಿಗೆ ಇಷ್ಟೊಂದು ಇಷ್ಟ? ಬಹುಶಃ ಬಾಯಿಗಿಟ್ಟ ಕೂಡಲೇ ಬೆಣ್ಣೆಯಂತೆ ಅದು ಕರಗುವುದರಿಂದ ಇರಬೇಕು. ಹೊರಗೆ ಗಟ್ಟಿಯಾಗಿರುವ ಅದು ಬಾಯಲ್ಲಿಟ್ಟ ಕೂಡಲೇ ಕರಗಿಬಿಡುತ್ತದೆ. ಇದಕ್ಕೆ ಅದರಲ್ಲಿರುವ ಕೋಕೋ ಬೆಣ್ಣೆಯೇ ಕಾರಣ. ಏಕೆಂದರೆ ಕೋಕೋ ಬೆಣ್ಣೆ 25 ಡಿಗ್ರಿಗಿಂತಲೂ ಕಡಿಮೆ ಉಷ್ಣತೆಯಲ್ಲಿ ಘನವಾಗಿರುತ್ತದೆ. ಅದೇ ನಮ್ಮ ದೇಹದ ಉಷ್ಣತೆ, ಅಂದರೆ 35 ಡಿಗ್ರಿಯಲ್ಲಿ ದ್ರವವಾಗಿರುತ್ತದೆ. ಇದರಿಂದಾಗಿ ಚಾಕ್ಲೇಟಿನಲ್ಲಿರುವ ಸಕ್ಕರೆ ಹಾಗೂ ಬೆಣ್ಣೆ ನಮ್ಮ ಬಾಯಿ ತುಂಬಾ ಹರಿದಾಡುತ್ತದೆ. ಇದೇ ಚಾಕ್ಲೇಟಿನ ಜನಪ್ರಿಯತೆಗೆ ಪ್ರಮುಖ ಕಾರಣ. ಚಾಕ್ಲೇಟಿನಲ್ಲಿರುವ ಪ್ರಮುಖ ವಸ್ತು ಕೋಕೋ. ಕೋಕೋ ಇಲ್ಲದ ಚಾಕ್ಲೇಟು ಚಾಕ್ಲೇಟು ಅಲ್ಲವೇ ಅಲ್ಲ. ಕೋಕೋವನ್ನು ಕೋಕೋ ಮರದ ಬೀಜಗಳಿಂದ ಪಡೆಯುತ್ತಾರೆ. ಕೋಕೋ ಮರಗಳಲ್ಲಿ 3 ವಿಧಗಳಿವೆ. ಇವನ್ನು ಕ್ರಿಯೋಲೋ, ಫೊರಾಸ್ಟೆರೋ ಮತ್ತು ಟ್ರಿನಿಟಿರಿಯೋ ಎಂದು ಕರೆಯುತ್ತಾರೆ. ಕ್ರಿಯೋಲೋದ ಬೀಜಗಳು ಬಿಳಿಯಾಗಿರುತ್ತವೆ, ಪರಿಮಳ ಲಘುವಾಗಿರುತ್ತದೆ, ಜೊತೆಗೆ ಇಳುವರಿಯೂ ಕಡಿಮೆ. ಬಹುತೇಕ ಚಾಕ್ಲೇಟು ಫೊರಾಸ್ಟೆರೋ ಬಗೆಯ ಗಿಡದಿಂದ ಬರುತ್ತದೆ. ಟ್ರಿನಿಟಿರಿಯೋ ಇವೆರಡೂ ಬಗೆಗಳ ಸಂಕರ. ಗಿಡ ನೆಟ್ಟ 2ನೇ ವರ್ಷದಿಂದ ಕೋಕೋ ಹೂ ತಳೆಯಲು ಆರಂಭಿಸುತ್ತದೆ. ಇದರ ಕಾಯಿಗಳು ಬಲಿತು ಹಣ್ಣಾಗಲು ಸುಮಾರು 140-160 ದಿನಗಳು ಬೇಕು. ಅಂದರೆ ಹೆಚ್ಚು ಕಡಿಮೆ ಅರ್ಧ ವರ್ಷ ಕಾಯಬೇಕೆನ್ನಿ. ಕೊಯ್ಲು ಮಾಡಿದ ಕಾಯಿಗಳನ್ನು 2-3 ದಿನ ಹಾಗೆಯೇ ಕಾದಿಡುತ್ತಾರೆ. ಅನಂತರವೇ ಅವನ್ನು ಒಡೆದು ಬೀಜಗಳನ್ನು ಹೆಕ್ಕುವುದು. ಆದರೆ ಈ ಬೀಜಗಳಲ್ಲೇನೂ ಚಾಕ್ಲೇಟಿನ ಸ್ವಾದ ಇರುವುದಿಲ್ಲ. ಆ ಸ್ವಾದ ಹುಟ್ಟಬೇಕಾದರೆ ಬೀಜಗಳನ್ನು ಹುದುಗಿಸಬೇಕು. ಹುದುಗಿಸಿದಾಗ ಬೀಜಗಳಲ್ಲಿರುವ ಕಹಿ ಕಡಿಮೆಯಾಗುತ್ತದೆ. ತಿರುಳು ಸಡಿಲಾಗಿ ಬೀಜಗಳು ತುಸು ಉಬ್ಬುತ್ತವೆ. ಹದವಾಗಿ ಹುದುಗಿದಾಗಷ್ಟೇ ಒಳ್ಳೆಯ ಸ್ವಾದವಿರುವ ಚಾಕ್ಲೇಟು ಪಡೆಯಬಹುದು. ಹುದುಗುವಿಕೆ ಪೂರ್ಣಗೊಳ್ಳಲು ಸುಮಾರು 1 ವಾರ ಬೇಕು. ಹುದುಗಿಸಿದ ನಂತರ ಬೀಜಗಳನ್ನು ಒಣಗಿಸಿ ಚಾಕ್ಲೇಟು ತಯಾರಿಸಲು ಸಾಗಿಸುತ್ತಾರೆ. ಇಲ್ಲಿಂದ ಆರಂಭವಾಗುತ್ತದೆ ಚಾಕ್ಲೇಟು ತಯಾರಿಸುವ ಸುದೀರ್ಘ ಕ್ರಿಯೆ. ಒಣಗಿದ ಬೀಜಗಳನ್ನು ಶುಚಿಗೊಳಿಸಿ ಹದವಾಗಿ ಹುರಿಯುತ್ತಾರೆ. ಹುರಿದಾಗ ಹೇಗೆ ಕಾಫಿ ಬೀಜಗಳು ಪರಿಮಳ ಬೀರುತ್ತವೆಯೋ ಹಾಗೆಯೇ ಕೋಕೋ ಬೀಜಗಳು ಹುರಿದಾಗ ಚಾಕ್ಲೇಟು ಸ್ವಾದ ತುಂಬಿಕೊಳ್ಳುತ್ತವೆ. ಅದರ ಹೊರಗಿನ ಗಟ್ಟಿಯಾದ ಸಿಪ್ಪೆ ಒಡೆದು ಒಳಗಿನ ತಿರುಳಿನ ಭಾಗ ಬೇರೆಯಾಗುತ್ತದೆ. ಈ ತಿರುಳನ್ನು ಇಂಗ್ಲಿಷ್ನಲ್ಲಿ ನಿಬ್ ಎಂದು ಕರೆಯುತ್ತಾರೆ. ತಿರುಳನ್ನು ಅನಂತರ ರುಬ್ಬಿ ನೀರಾಗಿಸುತ್ತಾರೆ. ಈ ದ್ರವವನ್ನು ಅಚ್ಚುಗಳಲ್ಲಿ ಹೊಯ್ದು ತಣಿಸಿದರೆ ಕಹಿಯಾದ, ಸಿಹಿಯಲ್ಲದ ಚಾಕ್ಲೇಟು ದೊರೆಯುತ್ತದೆ. ಈ ಚಾಕ್ಲೇಟ್ ಅನ್ನು ಒತ್ತಿ ಸೋಸಿದರೆ ಹಳದಿ ಬಣ್ಣದ ಬೆಣ್ಣೆ ಬೇರೆ ಮಾಡಬಹುದು. ನಾವು ತಿನ್ನುವ ಚಾಕ್ಲೇಟ್ ಎಲ್ಲವೂ ಇದರಿಂದಲೇ ಆಗುವುದು. ಬೆಣ್ಣೆ ತೆಗೆದ ನಂತರ ಉಳಿಯುವ ಘನವಾದ ಪದಾರ್ಥವನ್ನು ಅನಂತರ ಪುಡಿ ಮಾಡುತ್ತಾರೆ. ಇದೇ ಕೋಕೋ ಪುಡಿ. ಕೋಕೋ ಪುಡಿಯನ್ನು ಬೇಕರಿಗಳಲ್ಲಿ ಬಿಸ್ಕತ್ತು, ಕೇಕು ಮುಂತಾದ ಉತ್ಪನ್ನಗಳಲ್ಲಿ ಸ್ವಾದ ಕೊಡಲು ಬಳಸುತ್ತಾರೆ. ನಾವು ತಿನ್ನುವ ಚಾಕ್ಲೇಟಿನ ತಯಾರಿಕೆಯ ಕೊನೆಯ ಹಂತವನ್ನು ಕಾಂಚಿಂಗ್ ಎನ್ನುತ್ತಾರೆ. ಕಾಂಚಿಂಗ್ ಅದನ್ನು ಮೃದುವಾದ, ನಯವಾದ, ಸಿಹಿಯಾದ ಹಾಗೂ ಬಾಯಲ್ಲಿಟ್ಟರೆ ಕರಗುವಂತಹ ವಸ್ತುವನ್ನಾಗಿ ಪರಿವರ್ತಿಸುತ್ತದೆ. ಈ ಕ್ರಿಯೆಯ ವೇಳೆ ಕೋಕೋ ಪುಡಿ, ಕೋಕೋ ಬೆಣ್ಣೆ ಹಾಗೂ ಹಾಲಿನ ಪುಡಿಯೇ ಮೊದಲಾದ ವಸ್ತುಗಳ ಮಿಶ್ರಣವನ್ನು ಅದು ನಯವಾಗುವವರೆಗೂ ತಿರುಗಿಸುತ್ತಲೇ ಇರಬೇಕು. ನಯವಾದ ನಂತರ ಅದನ್ನು ಅಚ್ಚುಗಳಲ್ಲಿ ಹಾಕಿ ತಣಿಸಬೇಕು. ತಣಿದ ನಂತರ ಅಚ್ಚುಗಳಿಂದ ತೆಗೆದು ಪೇಪರ್ನಲ್ಲಿ ಪ್ಯಾಕ್ ಮಾಡಿ ಮಾರಾಟಕ್ಕೆ ಸಾಗಿಸುತ್ತಾರೆ. ಪಾರಂಪರಿಕವಾಗಿ ಮಾಡುವ ಚಾಕ್ಲೇಟಿನಲ್ಲಿ ಅರ್ಧ ಕರ್ದ ಸಕ್ಕರೆಯೇ ಇರುತ್ತದೆ. ಇದು ಹೆಚ್ಚಿನ ಮಟ್ಟಿಗೆ ಸುಕ್ರೋಸ್ನ ರೂಪದಲ್ಲಿದ್ದರೂ ಕೆಲವು ಚಾಕ್ಲೇಟ್ಗಳಲ್ಲಿ ಹಾಲಿನ ಲ್ಯಾಕ್ಟೋಸ್ನ ರೂಪದಲ್ಲಿಯೂ ಇರುತ್ತದೆ. ನಾವೆಲ್ಲ ಚಾಕ್ಲೇಟ್ ಅನ್ನು ಗಟ್ಟಿಯಾಗಿರುವಾಗಷ್ಟೇ ನೋಡಿದ್ದೇವೆ, ವಾಸ್ತವವಾಗಿ ಅದು ದ್ರವ ರೂಪದಲ್ಲಿ ಇರುತ್ತದೆ. ಮಾರಾಟಕ್ಕೆ ಕಳಿಸುವಾಗ ಅದನ್ನು ತಣಿಸಿ ಗಟ್ಟಿಯಾಗಿಸಿ ಸಾಗಿಸುತ್ತಾರೆ. ಏನೇ ಇರಲಿ, ಚಾಕ್ಲೇಟು ಅದ್ಭುತ ಶಕ್ತಿಯ ಆಕರ. ಕ್ಷಣ ಮಾತ್ರದಲ್ಲಿ ಅದು ನಮ್ಮ ಹಸಿವೆಯನ್ನು ಇಂಗಿಸಬಲ್ಲದು. ಇದಕ್ಕೆ ಕಾರಣ ಅದರಲ್ಲಿ ಅರ್ಧ ಕರ್ದ ಇರುವ ಸಕ್ಕರೆ. ಇದರಿಂದಾಗಿಯೇ ಚಾಕ್ಲೇಟ್ ಅನ್ನು ಧ್ರುವ ಪ್ರದೇಶಕ್ಕೆ ಅನ್ವೇಷಣೆಗೆ ಹೋಗುವಾಗಲೂ ಸೈನಿಕರಿಗೆ ತುರ್ತು ಆಹಾರದ ರೂಪದಲ್ಲಿಯೂ ನೀಡುತ್ತಾರೆ. ಆಹಾರದಲ್ಲಿ ಅವಶ್ಯಕವಾಗಿ ಇರಬೇಕಾದ ಕೊಬ್ಬು, ಪ್ರೋಟೀನು ಹಾಗೂ ಸಕ್ಕರೆ, ಮೂರು ಅಂಶಗಳು ಚಾಕ್ಲೇಟಿನಲ್ಲಿ ಇವೆ. ಸ್ವಲ್ಪ ಖನಿಜಾಂಶಗಳೂ ಇರುತ್ತವೆ. ಇತ್ತೀಚೆಗೆ ಮಧುಮೇಹಿಗಳಿಗಾಗಿ ಸಕ್ಕರೆ ಇಲ್ಲದ ಚಾಕ್ಲೇಟ್ಗಳು ಬಂದಿವೆ. ಅವುಗಳಲ್ಲಿ ಸಕ್ಕರೆಯ ಬದಲಾಗಿ ಸಾರ್ಬಿಟಾಲ್ನಂತಹ ಸಿಹಿಕಾರಕಗಳನ್ನು ಉಪಯೋಗಿಸುತ್ತಾರೆ. ಚಾಕ್ಲೇಟ್ ಎಷ್ಟು ದಿನದವರೆಗೆ ಮೃದುವಾಗಿ ಕರಗುವಂತಹ ರೂಪದಲ್ಲಿ ಇರಬಲ್ಲದು ಎನ್ನುವುದು ಅದರ ಗುಣಮಟ್ಟದ ಅಳತೆ ಎನ್ನಬಹುದು. ದಾಸ್ತಾನಿಟ್ಟಾಗ ಇದು ಬದಲಾಗುತ್ತದೆ. ಕೆಲವೊಮ್ಮೆ ಚಾಕ್ಲೇಟಿನ ಮೇಲೆ ಬೂದು ಬಣ್ಣದ ಲೇಪವನ್ನು ನೋಡಬಹುದು. ಇದು ಚಾಕ್ಲೇಟಿನಲ್ಲಿರುವ ಕೊಬ್ಬು ಮೇಲೆ ಬಂದು ಕಾಣಿಸುವ ಪರಿ. ಇದನ್ನು ಬ್ಲೂಮಿಂಗ್ ಎನ್ನುತ್ತಾರೆ. ಹೀಗೆ ಬ್ಲೂಮ್ ಆದ ಚಾಕ್ಲೇಟು ಗಟ್ಟಿ ಹಾಗೂ ಮುರಿದು ಹೋಗುವುದರಿಂದ ಬಹಳಷ್ಟು ಜನ ಇಂತಹವನ್ನು ಇಷ್ಟಪಡುವುದಿಲ್ಲ. ಈಗ ಗೊತ್ತಾಯ್ತಾ, ಸ್ವಲ್ಪ ಕಹಿ ಅಷ್ಟು ಸಿಹಿ ಇರುವ ಮೃದು ಮಧುರ ಚಾಕ್ಲೇಟು ಹೇಗೆ ತಯಾರಾಗುತ್ತದೆ ಅಂತ.
ಸಿಹಿ ಸಿಹಿ ಚರಿತ್ರೆ. ಚಾಕ್ಲೇಟ್ ಮಾನವನ ಬದುಕಿಗೆ ಯಾವಾಗ ಪ್ರವೇಶಿಸಿತು ಎಂಬ ಕುತೂಹಲ ಎಲ್ಲರಲ್ಲೂ ಇದೆ ಅಲ್ವಾ? ಚಾಕ್ಲೇಟಿನ ಇತಿಹಾಸ ಬಹಳ ಪುರಾತನವಾದದ್ದು. ಎಷ್ಟೆಂದರೆ ಕ್ರಿಸ್ತಪೂರ್ವ 1900ಕ್ಕೂ ಹಿಂದೆ ಮೆಸಪಟೋಮಿಯಾ ನಾಗರಿಕತೆಯ ಆಳ್ವಿಕೆಯ ಸಮಯದಲ್ಲೇ ಚಾಕ್ಲೇಟ್ ಇತ್ತಂತೆ. ಪ್ರಾಚೀನ ಮಧ್ಯ ಅಮೆರಿಕನ್ನರು ಕೋಕೋ ಸಸ್ಯಗಳನ್ನು ಬೆಳೆಸಿದ್ದಾರೆಂಬುದಕ್ಕೆ ಪುರಾವೆಗಳಿವೆ ಸಹ. ಮಧ್ಯ ಅಮೆರಿಕೆಯ ಉಷ್ಣವಲಯದ ಮಳೆಕಾಡುಗಳಲ್ಲಿ ಕೋಕೋ ಗಿಡಗಳು ಕಂಡುಬಂದಿದೆ. ಮೊದಮೊದಲು ಚಾಕ್ಲೇಟ್ನನ್ನು ಮೂಲತಃ ನಾಹತಿ ಎಂಬ ಹೆಸರಿನ ಕಹಿಯಾದ ಕಷಾಯದಂತೆ ತಯಾರಿಸುತ್ತಿದ್ರು. ತದನಂತರ ಇದನ್ನ ಮಸಾಲೆ ಪದಾರ್ಥಗಳೊಂದಿಗೆ ಸೇರಿಸಿ ಗಂಜಿಯಂತೆ ಸೇವಿಸಲಾಯಿತು. ಚಾಕ್ಲೇಟ್ ಎಂಬ ಪದವು ಮೂಲತಃ ಅಚ್ಟೆಕ್ ನಾಗರಿಕತೆಯಿಂದ ಬಂದಿದೆ. ಇದರ ಅರ್ಥ ಕಹಿ ನೀರು. ಅಚ್ಟೆಕ್ಕನ್ನರು ಕೋಕಾ ಬೀಜಗಳನ್ನು ದೇವರು ಕೊಟ್ಟ ವರ ಎಂದೇ ನಂಬಿದ್ರು. ಅಂದಿನ ಕಾಲದಲ್ಲಿ ಕೋಕಾ ಬೀಜಗಳಿಗೆ ಎಷ್ಟು ಬೆಲೆ ಇತ್ತು ಅಂದ್ರೆ, ಹಲವು ವರ್ಷಗಳ ಹಿಂದೆಯೇ ಮಧ್ಯ ಅಮೆರಿಕಾದ ಬುಡಕಟ್ಟು ಜನಾಂಗ ಕೋಕಾ ಬೀಜಗಳನ್ನ ಹಣದ ರೀತಿಯಲ್ಲಿ ಬಳಸ್ತಾ ಇದ್ರು. ಒಲ್ಮೆಕ್, ಮಾಯನ್ ಮತ್ತು ಅಚ್ಟೆಕ್ ನಾಗರಿಕತೆಯ ಜನರು ಚಾಕ್ಲೇಟ್ನನ್ನ ಉತ್ತೇಜಕ ಪಾನೀಯ, ಚಿತ್ತವರ್ಧಕ ಮತ್ತು ಕಾಮೋತ್ತೇಜಕವಾಗಿ ಬಳಸ್ತಾ ಇದ್ರು. ಚಾಕ್ಲೇಟ್ನ ಈ ಗುಣಗಳಿಂದಾಗಿ ಅವರು ಚಾಕ್ಲೇಟ್ನಲ್ಲಿ ಅತೀಂದ್ರಿಯ ಮತ್ತು ಆಧ್ಯಾತ್ಮಿಕ ಗುಣಗಳು ಇವೆ ಎಂದು ನಂಬಲು ಕಾರಣವಾಯಿತು ಅಂತ ಹೇಳಬಹುದು. ಮಾಯನ್ರಿಗೆ ಕೋಕಾ ದೇವರು ಕೂಡ ಇತ್ತಂತೆ. ಅವರು ಅದನ್ನ ಪೂಜಿಸುತ್ತಿದ್ರು ಸಹ. ಚಾಕ್ಲೇಟ್ನನ್ನ ದೇವರ ಪಾನೀಯವೆಂದೇ ನಂಬಿದ್ರು. ಹೀಗಾಗಿ ಪೂಜೆ ಪುನಸ್ಕಾರಗಳ ಸಂದರ್ಭದಲ್ಲಿ ರಾಜರು, ಯೋಧರು, ಪುರೋಹಿತರು ಮತ್ತು ಶ್ರೀಮಂತರಿಗೆ ಅಷ್ಟೇ ಕೋಕೋ ಭಾಗವನ್ನ ಮೀಸಲಿಡಲಾಗುತ್ತಿತ್ತು. ಕೋಕೋವನ್ನ ಉಷ್ಣವಲಯದ ಬಿಸಿ ಮತ್ತು ಮಳೆ ಬೀಳುವ ಪ್ರದೇಶಗಳಾದ ಐವರಿ ಕೋಸ್ಟ್, ಘಾನಾ, ಇಂಡೋನೇಷ್ಯಾ, ಬ್ರೆಜಿಲ್, ನೈಜೀರಿಯಾ ಮತ್ತು ಕ್ಯಾಮರೂನ್ ದೇಶಗಳಲ್ಲಿ ಬೆಳೆಯಲಾಗುತ್ತದೆ. ಇಡೀ ವಿಶ್ವದಲ್ಲಿ ಪ್ರತಿ ವರ್ಷ 3 ಮಿಲಿಯನ್ ಟನ್ ಕೋಕಾವನ್ನ ಬೆಳೆಯಲಾಗುತ್ತದೆ. ಕೋಕೋ ಮರದ ಲ್ಯಾಟಿನ್ ಹೆಸರು ಥಿಯೋಬ್ರೋಮಾ ಕೋಕಾ, ಅರ್ಥಾತ್ ದೇವರ ಆಹಾರ. ಥಿಯೋಬ್ರೋಮಿನ್ ಎಂಬ ಸಕ್ರಿಯ ಘಟಕ ಇದರಲ್ಲಿದೆ. ಚಾಕ್ಲೇಟ್ನಲ್ಲಿ ಇರುವ ಥಿಯೋಬ್ರೋಮಿನ್ ಮತ್ತು ಥಿಯೋಫಿಲಿನ್ಗಳು ಕಾಫಿಯಲ್ಲಿರುವ ಕೆಫಿನ್ ರೀತಿಯೇ ಆಲ್ಕಲಾಯ್ಡ್ಗಳು. 17ನೇ ಶತಮಾನದವರೆಗೂ ಚಾಕ್ಲೇಟ್ನನ್ನು ಉತ್ತೇಜಕವಾಗಿ ಪರಿಗಣಿಸಲಾಗಿತ್ತು ಮತ್ತು ಔಷಧಾಲಯಗಳಲ್ಲಿ ಟಾನಿಕ್ ರೂಪದಲ್ಲಿ ಸಹ ಮಾರಾಟ ಮಾಡಲಾಗ್ತಿತ್ತು. 1828ರಲ್ಲಿ ಡಚ್ ಶಾಸ್ತ್ರಜ್ಞ ಕಾರ್ನಾಡ್ ಜೋಹಾನ್ಸ್ ವಾನಾ ಹೌಟೆನಿಂದ ಆದ ಕೋಕೋ ಪ್ರೆಸ್ನ ಆವಿಷ್ಕಾರವು ಚಾಕ್ಲೇಟ್ ತಯಾರಿಕೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದಿತು. ಕೋಕೋ ಪ್ರೆಸ್ ಯಂತ್ರವು ಹುರಿದ ಕೋಕೋ ಬೀನ್ಸ್ನಿಂದ ಕೊಬ್ಬಿನಂತಹ ಕೋಕೋ ಬೆಣ್ಣೆಯನ್ನ ಹಿಂಡಿ ತೆಗೆದು ಒಣ ತಿರುಳನ್ನು ಅಲ್ಲೇ ಬಿಡುತ್ತದೆ. ಅನಂತರ ಅದನ್ನ ಪುಡಿ ಮಾಡಿ ದ್ರವದೊಂದಿಗೆ ಮಿಶ್ರಣ ಮಾಡಿ ಇತರ ಪದಾರ್ಥಗಳೊಂದಿಗೆ ಬೆರೆಸಿ ಅಚ್ಚುಗಳಿಗೆ ಸುರಿದು ಘನೀಕರಿಸಿ ಸುಲಭವಾಗಿ ಜೀರ್ಣವಾಗುವ ಚಾಕ್ಲೇಟ್ ಅನ್ನ ತಯಾರಿಸಲಾಗುತ್ತದೆ. ಇಡೀ ಪ್ರಪಂಚವನ್ನ ಚಾಕ್ಲೇಟ್ ಆವರಿಸಿರುವಂತೆ ಮತ್ತಾವ ಆಹಾರವಾಗಲಿ ಸಿಹಿಯಿಂದಾಗಲಿ ಸಾಧ್ಯವೇ ಇಲ್ಲ. ಭಾರತದ ಚಾಕ್ಲೇಟ್ನ ಇತಿಹಾಸ ಕೆಣಕುತ್ತಾ ಹೋದ್ರೆ ಚಾಕ್ಲೇಟ್ ತೀರಾ ಇತ್ತೀಚಿನದು. ಸ್ವಾತಂತ್ರ್ಯ ಪೂರ್ವದ ದಿನಗಳಲ್ಲಿ ಭಾರತದಲ್ಲಿ ಯಾವುದೇ ಚಾಕ್ಲೇಟ್ ಮಾರಾಟ ಇರಲಿಲ್ಲ. ಚಾಕ್ಲೇಟ್ ಅನ್ನ ಯುರೋಪ್ ದೇಶದಿಂದ ಆಮದು ಮಾಡಿಕೊಳ್ಳಲಾಯಿತು ಮತ್ತು ಗಣ್ಯ ವಸಾಹತು ಆಡಳಿತಗಾರರು ಇದನ್ನ ಬಳಸ್ತಾ ಇದ್ರು. 1947 ಪ್ರಪ್ರಥಮವಾಗಿ ಚಾಕ್ಲೇಟ್ ಕಾರ್ಖಾನೆಯನ್ನ ತೆರೆದ ನಂತರವೇ ಚಾಕ್ಲೇಟು ಭಾರತದಲ್ಲಿ ಜನಸಾಮಾನ್ಯರಿಗೆ ಲಭ್ಯವಾಗಿದ್ದು. ಕೋಕೋ ಕೃಷಿ ಪ್ರಾರಂಭವಾಗಿದ್ದು ಬಲು ನಿಧಾನವಾಗಿ ಆದರೂ ಈಗ ಕೋಕೋ ಕೃಷಿ ಬೆಳೆಯುತ್ತಲೇ ಇದೆ. ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ. ಅತಿ ಹೆಚ್ಚು ಚಾಕ್ಲೇಟ್ ಉತ್ಪಾದನೆ ಮಾಡುವ ದೇಶಗಳ ಸಾಲಿನಲ್ಲಿ ಭಾರತವು 18ನೇ ಸ್ಥಾನದಲ್ಲಿ ಸೇರಿ ಹೋಗಿದೆ. ಹಿಂದಿನ ವರ್ಷ ಭಾರತ ದೇಶ ಸುಮಾರು 17,000 ಮೆಟ್ರಿಕ್ ಟನ್ ಚಾಕ್ಲೇಟ್ ಅನ್ನ ತಯಾರಿಸಿದೆ. ಚಾಕ್ಲೇಟ್ನ ಉದ್ಯಮ ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಇದೆ. ಭಾರತೀಯರು ಚಾಕ್ಲೇಟಿನ ರುಚಿ ನೋಡಿದ್ದು ತಡವಾಗಿ ಆದರೂ ಸಹ ಅದರ ಮೇಲಿರುವ ಒಲವು ಮಾತ್ರ ಕಡಿಮೆ ಏನಿಲ್ಲ.
ಚಾಕ್ಲೇಟ್ ಗೀಳಿನ ಸ್ವಾರಸ್ಯ. ಚಾಕ್ಲೇಟ್ನ ಗೀಳು ಇಲ್ಲದಿದ್ದರೆ ಚಾಕ್ಲೇಟ್ ಒಂದು ಚಾಕ್ಲೇಟೇ ಅಲ್ಲ. ಪುಟ್ಟ ಕಂದಮ್ಮನಿಂದ ಹಿಡಿದು ವಯಸ್ಸಾದವರವರೆಗೂ ಚಾಕ್ಲೇಟ್ನನ್ನು ಇಷ್ಟಪಡದವರೇ ಇಲ್ಲ. ಸುಮಾರು 100 ಹಿಂದೆ ಚಾಕ್ಲೇಟ್ ತಿನಿಸು ಸಿಹಿಯಾಗಿರಲಿಲ್ಲ ಅಂದರೆ ನಂಬುತ್ತೀರಾ? ಹೌದು, ಬಹಳ ಹಿಂದೆ ಅಂದರೆ ಚಾಕ್ಲೇಟ್ ಯುರೋಪ್ ಮತ್ತು ಇತರ ದೇಶಗಳಿಗೆ ಕಾಲಿಡುವ ಮುನ್ನ ಸಿಹಿಯಾದ ಪಾನೀಯವಾಗಿರದೆ ಹುಳಿ, ಕಹಿ ಮತ್ತು ಖಾರ ಮಿಶ್ರಿತ ಬಿಸಿಯಾದ ಸೂಪ್ ಆಗಿತ್ತು. ಮಾಯನ್ನರ ಕಾಲದಲ್ಲಂತೂ ಕೋಕಾ ಬೀಜಗಳನ್ನು ಮೆಕ್ಕೆಜೋಳ ಮತ್ತು ಮೆಣಸಿನಕಾಯಿಗಳೊಂದಿಗೆ ಕುಟ್ಟಿ ಪುಡಿ ಮಾಡಿ ಪಾನೀಯ ತಯಾರಿಸುತ್ತಿದ್ದರು. ಮಧ್ಯ ಅಮೆರಿಕದಲ್ಲಿ ಇಷ್ಟು ಕಹಿಯಾಗಿರುವ ಪಾನೀಯವು ಜನಪ್ರಿಯವಾಗಿರುವುದನ್ನು ಕೊಲಂಬಸ್ ಕೂಡ ದಾಖಲಿಸಿದ್ದಾನೆ. ಒಂದು ಕಾಲದಲ್ಲಿ ಕಹಿಯಾಗಿದ್ದ ಪಾನೀಯ ಇಂದು ಸಿಹಿ ಮತ್ತು ಬಯಕೆಯ ಪ್ರತೀಕವಾಗಿ ಬಿಟ್ಟಿದೆ. ಇನ್ನು ನಮ್ಮ ಟಿವಿ ಜಾಹೀರಾತುಗಳಂತೂ ಚಾಕ್ಲೇಟ್ನ ಬಯಕೆಯನ್ನು ಇನ್ನಷ್ಟು ಹೆಚ್ಚಿಸುತ್ತವೆ. ಚಾಕ್ಲೇಟ್ ಒಂದು ರಹಸ್ಯಮಯ ಗೂಡು ಎನ್ನಬಹುದು, ಏಕೆಂದರೆ ಹೆಚ್ಚು ಹೆಚ್ಚು ಜನರು ಚಾಕ್ಲೇಟ್ನನ್ನ ಸೇವಿಸುತ್ತಾರೆ. ತಿನ್ನಷ್ಟು ಇನ್ನಷ್ಟು ಮಗದಷ್ಟು ತಿನ್ನಬೇಕು ಎನಿಸುತ್ತದೆ. ಇದನ್ನು ಪತ್ತೆ ಹಚ್ಚಲು ಹಲವಾರು ಸಂಶೋಧನೆಗಳು ನಡೆದಿವೆ. ಹಾಗಾದರೆ ಚಾಕ್ಲೇಟ್ನನ್ನ ಆಸ್ವಾದಿಸುವವರಲ್ಲಿ ಚಾಕ್ಲೇಟ್ನ ಗೀಳು ಹೆಚ್ಚಾಗುವುದಲ್ಲ? ಇದು ಮಾದಕ ವಸ್ತುವಾಗಿರಬಹುದಾ? ಅಥವಾ ತಿನ್ನಬೇಕು ಎಂದು ಬಯಕೆ ಮೂಡಿಸುವ ರುಚಿಯಾದ ಆಹಾರವಾಗಿರಬಹುದಾ? ಥಿಯೋಬ್ರೋಮಾ ಕೋಕಾ ಎಂಬ ಮರದ ಬೀಜಗಳಿಂದ ಚಾಕ್ಲೇಟ್ನನ್ನು ತಯಾರಿಸಲಾಗುತ್ತದೆ. ಸಸ್ಯಶಾಸ್ತ್ರಜ್ಞರಾದ ಕಾರ್ಲ್ ಲಿನಯಸ್ ರವರು ಕೋಕಾ ಮರವನ್ನು ಥಿಯೋಬ್ರೋಮಾ ಕೋಕಾ ಎಂದು ಹೆಸರಿಸಿದ್ದಾರೆ. ಇದರ ಅರ್ಥ ದೇವರ ಆಹಾರ. ದಂತಕಥೆಗಳ ಪ್ರಕಾರ ಸುಮಾರು 4,000 ವರ್ಷಗಳ ಹಿಂದೆಯೇ ಪೆರುವಿನಲ್ಲಿ ಕೋಕಾ ಮರಗಳನ್ನು ಬೆಳೆಯಲಾಗುತ್ತಿತ್ತಂತೆ. ಇದರಿಂದ ತಯಾರಿಸಿದ ಪಾನೀಯವನ್ನು ಕೇವಲ ಶ್ರೀಮಂತರು ಮತ್ತು ದೇವರಿಗಾಗಿ ಮಾತ್ರ ಮೀಸಲಿಡುತ್ತಿದ್ದರು. ಆಗಿನ ಕಾಲದಲ್ಲಿ ಕೋಕಾ ಬೀಜಗಳನ್ನು ಹಣದ ರೀತಿಯಲ್ಲಿ ಚಲಾವಣೆ ಕೂಡ ಮಾಡುತ್ತಿದ್ದರು. ಕಾಫಿ ಬಣ್ಣದ ನೊರೆಗಟ್ಟುವ ಪಾನೀಯದ ಗುಣಗಳು ಅದ್ಭುತ ಪರಿಣಾಮಗಳನ್ನು ಉಂಟು ಮಾಡುತ್ತವೆ. ಮನಸ್ಥಿತಿಯನ್ನೂ ಕೂಡ ತಿಳಿಯಾಗಿಸುತ್ತದೆ. ಇದರ ಪಾತ್ರ ಅಮೋಘವಾದದ್ದು. ಚಾಕೊಲೇಟು ಎಂಬ ಹೆಸರನ್ನು ಕೇಳಿದಾಗಲೇ ಮನಸ್ಸಿಗೆ ಸಂತೋಷವಾಗುತ್ತದೆ ಅಲ್ಲವೇ? ಸಂಶೋಧನೆಗಳ ಪ್ರಕಾರ ಚಾಕ್ಲೇಟ್ನ ಬಯಕೆ ಗಂಡಸರಿಗೆ ಹೋಲಿಸಿದರೆ ಹೆಂಗಸರಿಗೆ ಹೆಚ್ಚು ಎನ್ನಬಹುದು. ಆದರೆ ಇದರ ಹಿಂದಿರುವ ಕಾರಣ ಮಾತ್ರ ಯಾರಿಗೂ ತಿಳಿದಿಲ್ಲ. ಮಹಿಳೆಯರು ಹೆಚ್ಚಾಗಿ ಚಾಕ್ಲೇಟ್ನನ್ನ ಮುಟ್ಟಾಗುವ ಹಿಂದಿನ ದಿನಗಳಲ್ಲಿ ಮತ್ತು ಮುಟ್ಟಾದ ದಿನಗಳಲ್ಲಿ ಹೆಚ್ಚಾಗಿ ಸೇವಿಸುತ್ತಾರೆ. ಆ ದಿನಗಳಲ್ಲಿ ಮಹಿಳೆಯರಲ್ಲಿ ಖಿನ್ನತೆ ಹೆಚ್ಚಾಗಿರುತ್ತದೆ. ಚಾಕ್ಲೇಟ್ ಖಿನ್ನತೆಯಿಂದ ಉಂಟಾಗುವ ಬಳಲಿಕೆಯನ್ನ ಹೊರದೂಡುತ್ತದೆ. ಒಂದು ಸಂಶೋಧನೆಯ ಪ್ರಕಾರ ಒಂದು ಚಾಕ್ಲೇಟು ಹೆಚ್ಚಾಗಿ ಸಿಗುತ್ತದೆಂದರೆ ಗಣಕಯಂತ್ರದಲ್ಲಿರುವ ಸ್ಪೇಸ್ ಬಾರ್ ಕೀಯನ್ನ ಯಾವುದೇ ಕಾರಣವಿಲ್ಲದೆ ಒತ್ತುತ್ತಾರಂತೆ. ಇದು ಚಾಕ್ಲೇಟ್ಗೆ ಸಿಕ್ಕಿದ ಮನ್ನಣೆಯಲ್ಲದೆ ಇನ್ನೇನು? ಚಾಕ್ಲೇಟ್ನಲ್ಲಿ ಇರುವ ಎಲ್ಲಾ ಪದಾರ್ಥಗಳು ಕೂಡ ಅದ್ಭುತ ಪರಿಣಾಮಗಳನ್ನು ಬೀರುತ್ತವೆ. ಅವುಗಳೆಂದರೆ ಕಾರ್ಬೋಹೈಡ್ರೇಟ್ಗಳು, ಖನಿಜಗಳು, ಪ್ರೋಟೀನ್ಗಳು ಮತ್ತು ಕೆಲವು ಏಕಮಾತ್ರ ರಾಸಾಯನಿಕಗಳಾದ ಕೆಫಿನ್ ಮತ್ತು ಥಿಯೋಬ್ರೋಮಿನ್ಗಳು. ಮುಟ್ಟಾಗುವ ಮಹಿಳೆಯರಿಗೆ ಹೆಚ್ಚಿನ ಮೆಗ್ನೀಷಿಯಂನ ಅವಶ್ಯಕತೆ ಇರುತ್ತದೆ. ಬೇರೆ ಎಲ್ಲ ಆಹಾರಗಳಿಗಿಂತಲೂ ಹೆಚ್ಚಾಗಿ ಚಾಕ್ಲೇಟ್ನಲ್ಲಿರುವ ಕೋಕಾವು ಹೆಚ್ಚು ಮೆಗ್ನೀಷಿಯಂನನ್ನು ಒದಗಿಸುತ್ತದೆ. ಕಾಫಿಯಲ್ಲಿರುವ ಕೆಫಿನ್ ಅಂಶವು ಮನಸ್ಥಿತಿಯನ್ನು ಉತ್ತೇಜಿಸುವುದಲ್ಲದೆ ಉಲ್ಲಾಸಿತಗೊಳಿಸುತ್ತದೆ. ಹಾಗಾದರೆ ಚಾಕ್ಲೇಟ್ನಲ್ಲಿರುವ ಕೆಫಿನ್ ಅಂಶವೇ ಚಾಕ್ಲೇಟ್ನನ್ನು ಹೆಚ್ಚಾಗಿ ತಿನ್ನಲು ಕಾರಣವೇ? ಹಾಗಿದ್ದರೆ ಕಾಫಿಯಲ್ಲಿಯೂ ಕೆಫಿನ್ ಅಂಶವಿದೆ. ಆದರೆ ಯಾರೂ ಕಾಫಿಯನ್ನು ಚಾಕ್ಲೇಟ್ನಂತೆ ಹೆಚ್ಚಾಗಿ ಕುಡಿಯುವುದಿಲ್ಲ. ಅಂದರೆ ಒಂದೊಂದು ಪದಾರ್ಥದಲ್ಲಿ ಒಂದೇ ರಾಸಾಯನಿಕವು ಬೇರೆ ಬೇರೆ ರೀತಿ ವರ್ತಿಸುತ್ತದೆಯೇ? ಯಾರಿಗೆ ಗೊತ್ತು? ಜನರು ಬೇಸರದಲ್ಲಿದ್ದಾಗ ಹೆಚ್ಚು ಸಿಹಿ ತಿನ್ನುತ್ತಾರೆ. ಹಾಗಾದರೆ ಚಾಕ್ಲೇಟ್ನನ್ನು ತಿನ್ನಲು ಇದೇ ಕಾರಣ ಇರಬಹುದಾ? ಈ ರೀತಿ ಹೇಳಲು ಸಾಧ್ಯವಿಲ್ಲ. ಏಕೆಂದರೆ ಕೇವಲ ಮಂಕು ಬಳಿದವರು ಮಾತ್ರ ಚಾಕ್ಲೇಟ್ ತಿನ್ನುವುದಿಲ್ಲ, ಸಂತೋಷದಲ್ಲಿ ಇರುವವರು ತಿನ್ನುತ್ತಾರಲ್ಲ. ಪ್ರಚೋದಕಗಳಿಂದ ಮಿದುಳು ಪ್ರಚೋದನೆಗಳಿಗೆ ಒಳಗಾದಾಗ ಎಂಡಾರ್ಫಿನ್ ನಂತಹ ಕೆಲವು ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ. ಈ ಎಂಡಾರ್ಫಿನ್ಗಳು ನೋವನ್ನು ಉಪಶಮನ ಮಾಡುವ ಕಾರ್ಯ ನಿರ್ವಹಿಸುತ್ತದೆ. ಹಲವು ರೀತಿಯ ಎಂಡಾರ್ಫಿನ್ಗಳನ್ನು ದೇಹದ ಕಾರ್ಯ ಚಟುವಟಿಕೆಗಳಿಗೆ ತಕ್ಕಂತೆ ಮಿದುಳು ಬಿಡುಗಡೆಗೊಳಿಸುತ್ತದೆ. ಅದರಲ್ಲಿ ಆನಂದಮಾಯ್ಡ್ ಒಂದು ಎಂಡಾರ್ಫಿನ್. ಇದು ಮತ್ತು ಬರಿಸುವ ಮಾದಕ ವಸ್ತುಗಳನ್ನು ಸೇವಿಸಿದಾಗ ಬಿಡುಗಡೆಗೊಳ್ಳುತ್ತದೆ. ಆಶ್ಚರ್ಯವೇನೆಂದರೆ ಚಾಕ್ಲೇಟ್ನಲ್ಲೂ ಕೂಡ ಆನಂದಮಾಯ್ಡ್ ಎಂಡಾರ್ಫಿನ್ ಇದೆ. ಅದಕ್ಕೆ ಇರಬೇಕು, ನಮಗೆಲ್ಲ ಚಾಕ್ಲೇಟ್ ತಿನ್ನುವಾಗ ಆನಂದವಾಗುವುದು. ಚಾಕ್ಲೇಟ್ನಲ್ಲಿ ಇರುವ ಯಾವ ವಸ್ತು ನಮ್ಮನ್ನು ಚಾಕ್ಲೇಟ್ನತ್ತ ಸೆಳೆಯುತ್ತಿದೆ ಎಂದು ತಿಳಿಯಲು ವಿಜ್ಞಾನ ಹಲವು ವರ್ಷಗಳಿಂದ ಪ್ರಯತ್ನ ಪಡುತ್ತಲೇ ಇದೆ. ಆದರೆ ಅದು ಇಂದಿನವರೆಗೂ ಸಾಧ್ಯವಾಗಿಲ್ಲ. ಚಾಕ್ಲೇಟ್ನಲ್ಲಿರುವ ಯಾವುದಾದರೂ ಒಂದು ವಸ್ತು ಅಥವಾ ಎಲ್ಲಾ ವಸ್ತುಗಳು ಚಾಕ್ಲೇಟ್ನ ಈ ವಿಶೇಷ ಗುಣಗಳಿಗೆ ಕಾರಣವಿರಬಹುದಾ? ಸರಳವಾಗಿ ಹೇಳಬೇಕೆಂದರೆ ಚಾಕ್ಲೇಟ್ ನಮಗೆಲ್ಲ ಇಷ್ಟವಾಗಲು ಕಾರಣ ಅದರಲ್ಲಿನ ಸಿಹಿ, ಮೃದುತ್ವ ಮತ್ತು ನಯವಂತಿಕೆಯ ಗುಣ. ಏನಾದರೂ ಇರಲಿ, ಚಾಕ್ಲೇಟ್ ನಮಗೆ ಬೇಕೇ ಬೇಕು ಅಲ್ಲವೇ?
ಮೃದು ಮಧುರ ವಿಜ್ಞಾನ. ನಮಸ್ಕಾರ ಕೇಳುಗರೆ, ನಿಮಗೆಲ್ಲ ವಿಲ್ಲಿ ವೋಂಕಾ ಗೊತ್ತಿರಬೇಕಲ್ಲ? ಅದೇ ಚಾಕ್ಲೇಟ್ ಫ್ಯಾಕ್ಟರಿಯ ಒಡೆಯ, ಅದೇ ಚಾರ್ಲಿ ಮತ್ತು ಚಾಕ್ಲೇಟ್ ಫ್ಯಾಕ್ಟರಿ ಚಲನಚಿತ್ರ ನೆನಪಾಗಲಿಲ್ಲವೇ? ಅಲ್ಲ, ವಿಜ್ಞಾನದ ನಡುವೆ ಈ ವಿಲ್ಲಿ ವೋಂಕಾ ಎಲ್ಲಿಂದ ಬಂದ ಅಂತ ಬೇಸರವಾಯಿತೆ? ಇದಕ್ಕೆ ಕಾರಣ ಇಷ್ಟೇ, ಚಾಕ್ಲೇಟು. ಹೌದು, ಚಾಕೊಲೇಟು ಮಧುರ, ಪ್ರೇಮ, ಖುಷಿಯ, ಅಪ್ಪುಗೆ, ಆಸೆಯ ಗೀಳು, ಇವುಗಳಿಗೆಲ್ಲ ಪ್ರತೀಕವಾದಂತಹ ಚಾಕೊಲೇಟ್ ಅನ್ನು ಮೆಲ್ಲುವುದು ಎಂದರೆ ನಿಜಕ್ಕೂ ಒಂದು ಮಧುರ ಅನುಭವ. ಅದೆಷ್ಟು ಗೀಳಿನ ಚಟ ಎಂದರೆ ಗೊತ್ತಿದ್ದೂ ಗೊತ್ತಿದ್ದು ಮಾರು ಹೋಗುವ ವಸ್ತು ಅದು. ಇಂದು ಈ ಚಾಕೊಲೇಟಿನ ಬಗ್ಗೆ ನಿಮಗೆ ಕಿವಿ ಮಾತು ಹೇಳುವುದಕ್ಕೂ ಕಾರಣವಿದೆ. ಇವತ್ತು ನಾವು ನಿಮಗೆ ತಿಳಿಸುವ ವಿಚಾರಗಳು ನಿಮ್ಮ ಮೆದುಳಿಗೆ ಕಜಗುಳಿ ಇಡುವಷ್ಟೇ ಬಾಯಲ್ಲಿ ಜೊಲ್ಲು ಸುರಿಸುವಂತಹವು ಕೂಡ. ಇವತ್ತು ಎಲ್ಲಿ ನೋಡಿದರೂ ಚಾಕೊಲೇಟು ಕಾಣಬಹುದು. ವಿವಿಧ ಬಣ್ಣ, ಸ್ವಾದ, ಆಕಾರ ಹಾಗೂ ಗಾತ್ರದ ಚಾಕ್ಲೇಟುಗಳು ಸಿಗುತ್ತವೆ. ಹಾಗೆಯೇ ಚಾಕ್ಲೇಟ್ ಅನ್ನು ಮೆಲ್ಲದವರು ಯಾರೂ ಇಲ್ಲ. ಆದರೆ ಚಾಕ್ಲೇಟ್ಗಳನ್ನು ಜನರು ಕೊಳ್ಳದೇ ಇದ್ದ ದಿನಗಳೂ ಇದ್ದವು ಎಂಬುದು ನಿಮಗೆ ಗೊತ್ತೇ? ಹೌದು ಹೌದು, 1879 ಇಸವಿಗೆ ಮುನ್ನ ತಯಾರಾಗುತ್ತಿದ್ದ ಚಾಕ್ಲೇಟುಗಳು ಮಾರಾಟವೇ ಆಗುತ್ತಿರಲಿಲ್ಲ. ಏಕೆಂದರೆ ಅವು ಗಟ್ಟಿಯಾಗಿಯೋ ಅಂಟಂಟಾಗಿಯೋ ಇರುತ್ತಿದ್ದವು, ತಿನ್ನಲು ಕಡಿಯಲು ಗಟ್ಟಿಯಾಗಿರುತ್ತಿದ್ದವು. ಅಂದಿನ ದಿನಗಳಲ್ಲಿ ಬಳಸುತ್ತಿದ್ದ ವಿಧಾನಗಳಿಂದಾಗಿ ಚಾಕ್ಲೇಟಿನಲ್ಲಿ ಇರುವ ಒಣ ಮಿಶ್ರಣಗಳು ಹಲವು ತಿನಿಸು ತಯಾರಕರು ಬಲು ದೀರ್ಘಕಾಲ ಈ ವಿಧಾನವನ್ನು ಸುಧಾರಿಸಲು ಪ್ರಯತ್ನಿಸಿದ್ದರು. 1879 ಸ್ವಿಟ್ಜರ್ಲ್ಯಾಂಡಿನ ಒಬ್ಬ ತಿನಿಸು ತಯಾರಕ ರುಡಾಲ್ಫ್ ಲಿಂಟ್ ಬಂದ ಮೇಲೆ ಇಡೀ ಚಿತ್ರವೇ ಬದಲಾಯಿತು. ಅದು ಯಾವುದೋ ಮಾಯದಿಂದ ಆತ ಅತಿ ನಯವಾದ ಮೃದುವಾದ ಚಾಕ್ಲೇಟ್ಗಳನ್ನು ತಯಾರಿಸುತ್ತಿದ್ದ. ಅದಕ್ಕೆ ಆತ ಬಳಸುತ್ತಿದ್ದ ವಿಧಾನವನ್ನೇ ಕಾಂಚಿಂಗ್ ಎನ್ನುತ್ತಾರೆ. ಕಾಂಚಿಂಗ್ನಿಂದಾಗಿ ಚಾಕ್ಲೇಟಿಗೆ ಮೃದುತ್ವ ಹಾಗೂ ಸ್ವಾದ ದೊರೆಯುತ್ತದೆ. ಇದರಿಂದಾಗಿ ಇಂದು ಅದು ಇಡೀ ಜಗತ್ತನ್ನೇ ತನ್ನ ಅಡಿಯಾಳನ್ನಾಗಿ ಮಾಡಿಕೊಂಡಿದೆ ಎನ್ನಬಹುದು. ಪ್ರಪಂಚದಲ್ಲಿ ಅತ್ಯಂತ ಜನಪ್ರಿಯವಾದ ಸಿಹಿ ತಿಂಡಿ ಎಂಬ ಹೆಗ್ಗಳಿಕೆ ಚಾಕ್ಲೇಟಿಗೆ ಇದ್ದರೂ ಅದರ ತಯಾರಿಕೆಯಲ್ಲಿ ಸಾಕಷ್ಟು ರಹಸ್ಯವೂ ಇದೆ. ಹೀಗೆ ಬಗೆಹರಿಸಲಾಗದ ಒಂದು ರಹಸ್ಯ ಎಂದರೆ ಕಾಂಚಿಂಗ್. ಅದು ಹೇಗೆ ಚಾಕ್ಲೇಟ್ ಅನ್ನು ಮೃದು ಮಧುರವಾಗಿಸುತ್ತದೆ ಎನ್ನುವುದು ಇದೀಗ ಇಂಗ್ಲೆಂಡಿನ ಎಡಿನ್ಬರೋ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು, ಅಮೆರಿಕದ ನ್ಯೂಯಾರ್ಕ್ ವಿವಿ ಹಾಗೂ ಇಂಗ್ಲೆಂಡಿನ ಮಾರ್ಸ್ ಚಾಕೊಲೇಟ್ ಕಂಪನಿಯ ವಿಜ್ಞಾನಿಗಳ ಜೊತೆಗೂಡಿ ಇದಕ್ಕೊಂದು ಉತ್ತರವನ್ನು ಹುಡುಕಿದ್ದಾರೆ. ಕಾಂಚಿಂಗ್ ಕ್ರಿಯೆಯ ಭೌತ ವಿಜ್ಞಾನವನ್ನು ಅಧ್ಯಯನ ಮಾಡಿದ್ದಾರೆ. 140 ವರ್ಷಗಳ ಕಾಲದಿಂದ ನಡೆದು ಬಂದಿರುವ ಈ ಕ್ರಿಯೆ ಹೇಗೆ ಚಾಕೊಲೇಟ್ ಅನ್ನು ಮೃದುವಾದ ಕರಗುವಂತಹ ಸಿಹಿಯನ್ನಾಗಿಸುತ್ತದೆ ಎನ್ನುವುದನ್ನು ತಿಳಿಸಿದ್ದಾರೆ. ಕಾಂಚಿಂಗ್ ಎಂದರೆ ಇನ್ನೇನಲ್ಲ, ಸಕ್ಕರೆ, ಹಾಲಿನ ಪುಡಿ, ಕೋಕೋ ಪುಡಿಯೇ ಮುಂತಾದ ಘನ ಪದಾರ್ಥಗಳನ್ನು ಮಿಶ್ರ ಮಾಡಿ ಅದು ದ್ರವವಾಗುವವರೆಗೂ ತಿರುಗಿಸುತ್ತಲೇ ಇರುವ ಒಂದು ಕ್ರಿಯೆ. ಇದು ಸಿಹಿ ತಿನಿಸಿನ ಉದ್ಯಮದಲ್ಲಿ ಬಲು ಪ್ರಸಿದ್ಧವಾದ ಕ್ರಿಯೆ. ಹಾಗೆಯೇ ಗಾರೆ ಕೆಲಸಗಾರರು ಸಿಮೆಂಟ್ ಮಿಶ್ರಣ ತಯಾರಿಸುವ ರೀತಿಯಲ್ಲಿಯೇ ನಡೆಯುವ ಕ್ರಿಯೆ. ಇಲ್ಲಿನ ಉದ್ದೇಶ ಇಷ್ಟೇ, ವಸ್ತು ನೀರಾಗಿ ಹರಿಯುವಂತಿದ್ದರೂ ಅತಿ ಹೆಚ್ಚು ಘನ ಪದಾರ್ಥಗಳು ಕೂಡಿರುವಂತೆ ಮಾಡಬೇಕು ಅಷ್ಟೇ. ಅರ್ಥಾತ್ ಬೆಣ್ಣೆ ಹೆಚ್ಚು ಬೆರೆಸಿದಷ್ಟು ಇದನ್ನು ಸಾಧಿಸುವುದು ಕಷ್ಟ. ಈ ಸಂಶೋಧಕರ ಪ್ರಕಾರ ಕಾಂಚಿಂಗ್ ಎನ್ನುವುದು ಎರಡು ಹಂತದ ಕ್ರಿಯೆ. ಮೊದಲ ಹಂತದಲ್ಲಿ ಎಲ್ಲಾ ಒಣ ವಸ್ತುಗಳನ್ನು ಮಿಶ್ರಣ ಮಾಡುತ್ತಾರೆ. ಎರಡನೇ ಹಂತದಲ್ಲಿ ಚಾಕ್ಲೇಟು ದ್ರವ ಹಾಗೂ ಹಾಲಿನಂತಹ ದ್ರವಗಳನ್ನು ಕೂಡಿಸಲಾಗುತ್ತದೆ. ಈ ಹಂತದಲ್ಲಿ ಗಂಟುಗಳು ಒಡೆದು ಅತಿ ಸಣ್ಣ ಸಣ್ಣ ಕಣಗಳಾಗುತ್ತವೆ. ಕಣಗಳ ಗಾತ್ರ 10 ಮೈಕ್ರಾನ್ ನಿಂದ 50 microns ಒಳಗೆ ಇರುವಾಗ ದ್ರವದ ಹರಿವು ಸರಾಗವಾಗಿರುತ್ತದೆ. 1 millimeter ಇಂತಹ 20-50 ಕಣಗಳನ್ನು ಒತ್ತೊತ್ತಾಗಿ ಜೋಡಿಸಬಹುದು ಎಂಬುದು ನೆನಪಿರಲಿ. ಕಣಗಾತ್ರ ಕಡಿಮೆ ಮಾಡುವುದಷ್ಟೇ ಅಲ್ಲ, ಕಾಂಚಿಂಗ್ನ ವೇಳೆ ಹಾಲು ಮುಂತಾದ ದ್ರವಗಳನ್ನು ಸೇರಿಸುವುದರಿಂದ ಕಣಗಳ ನಡುವಿನ ಘರ್ಷಣೆಯೂ ಕಡಿಮೆಯಾಗುತ್ತದೆ. ಘರ್ಷಣೆಯ ಬಲ ಕಡಿಮೆಯಾಗುವುದು ಹಂತ ಹಂತವಾಗಿಯೇ ಆಗುವ ಕ್ರಿಯೆ. ಸರಾಗವಾಗಿ ಹರಿಯುವುದು ಎಂದರೆ ಇನ್ನೇನಲ್ಲ, ಕಲಸುವುದಕ್ಕೆ ಬೇಕಾದ ಬಲ ಕಡಿಮೆ ಎಂದರ್ಥ ಅಷ್ಟೇ. ಕಾಂಚಿಂಗ್ ಎನ್ನುವುದು ಒತ್ತೊತ್ತಾಗಿ ಅಂಟಿಕೊಂಡ ಕಣಗಳು ಬಿಡಿಯಾಗಿ ಸರಾಗವಾಗಿ ಹರಿಯುವ ದ್ರವವಾಗುವುದಕ್ಕೂ ಮುಂಚಿನ ಕ್ರಿಯೆ ಎನ್ನುತ್ತಾರೆ ಈ ವಿಜ್ಞಾನಿಗಳು. ಕಲಸುವುದನ್ನು ಮುಂದುವರೆಸಿದಂತೆ ಕಣಗಾತ್ರ ಚಿಕ್ಕವಾಗುವುದಕ್ಕೆ ಬದಲಾಗಿ ಹೆಚ್ಚಾಗುತ್ತದೆ. ಅನಂತರ ಕೊನೆಯಲ್ಲಿ ಉಳಿದ ದ್ರವಗಳನ್ನು ಸೇರಿಸಿದಾಗ ಇದ್ದಕ್ಕಿದ್ದ ಹಾಗೆ ಮಾಯೆಯೇ ಎನ್ನುವ ಹಾಗೆ ಗಟ್ಟಿಯಾದ ಘನವಾದ ಮಿಶ್ರಣ ಮಿರುಗುವ ನೀರಾಗುತ್ತದೆ. ಮಿಶ್ರಣದಲ್ಲಿ ಹೀಗೆ ಬೆರೆತು ಹೋಗಿದೆ ವಿಜ್ಞಾನ. ಅರ್ಥಾತ್ ಸರಾಗವಾಗಿ ಬೆಣ್ಣೆಯಂತೆ ಹರಿಯಲು ಬೇಕಿರುವುದು ಹೆಚ್ಚೆಚ್ಚು ಕೊಬ್ಬಲ್ಲ, ಹದವಾಗಿ ಕಲಸುವುದು ಅಷ್ಟೇ. ಕಲಸುವ ರೀತಿ ಬಲು ಮುಖ್ಯ. ಈ ಶೋಧ ಮಿತವಾದ ಶಕ್ತಿಯನ್ನು ಬಳಸಿ ಚಾಕ್ಲೇಟ್ ಅನ್ನು ತಯಾರಿಸಲು ನೆರವಾಗಬಹುದು. ಇನ್ನಷ್ಟು ಪರಿಸರ ಸ್ನೇಹಿ ಯಾಂತ್ರಿಕ ವಿಧಾನಕ್ಕೆ ಹಾದಿ ಮಾಡಿಕೊಡಬಹುದು. ಹಾಗೂ ಪ್ರಪಂಚದ ಅತ್ಯಂತ ಪ್ರೀತಿಪಾತ್ರವಾದ ಸಿಹಿ ತಿನಿಸಿನಲ್ಲಿ ಇನ್ನಷ್ಟು ಕೊಬ್ಬು ಕಡಿಮೆಯಾಗುವಂತೆ ಮಾಡಬಹುದು. ಪ್ರತೀಕಗಳಿಗೆ ಹೆಸರಾದ ಚಾಕ್ಲೇಟಿಗೆ ಮೃದು ಮಧುರತೆಯ ಗುಟ್ಟಿನ ಮೊಟ್ಟೆ ಎನ್ನುವ ಮತ್ತೊಂದು ಹೆಸರು ಸಿಕ್ಕಿತು ಅಲ್ಲವೇ. ಚಾಕ್ಲೇಟು ಹೇಗೆ ಮಾಡಿದರೇನು, ಇನ್ನೊಂದು ಕೊಡಿ ಎಂದಿರಾ?
ಕೇಳುಗರೆ, ಇದು ಇಂದಿನ ಊಟ ಪಾಠ. ನಿಮಗೆ ರುಚಿಸಿರಬಹುದು ಎಂಬ ನಂಬಿಕೆ ಇದೆ. ಇದನ್ನ ರಚಿಸಿದವರು ನಮ್ರತಾ ವರ್ಕೇಕರ್, ಡಾಕ್ಟರ್ ಜೆಆರ್ ಮಂಜುನಾಥ್, ಅಜನಾ ಹಾಗೂ ಕೊಳ್ಳೇಗಾಲ ಶರ್ಮಾ. ಕನ್ನಡ ರೂಪಾಂತರ ಮಾದಲಾಂಬಿಕಾ ಹಾಗೂ ಕೊಳ್ಳೇಗಾಲ ಶರ್ಮಾ. ಪ್ರಸ್ತುತಿ ಅಮೃತೇಶ್ವರಿ, ಮಾದಲಾಂಬಿಕಾ, ನವ್ಯ ಎನ್ ಹಾಗೂ ಶರತ್ ಬಿಜೂರು. ಪಾಠದ ನಿರ್ಮಾಣ ಹಾಗೂ ವಿತರಣೆ ಸಿಎಸ್ಐಆರ್ ಸಿಎಫ್ಟಿಆರ್ಐ. ಈ ಉಚಿತ ಪತ್ರಿಕೆಯನ್ನ ನೀವು ಉಚಿತವಾಗಿ ಎಲ್ಲರೊಡನೆ ಹಂಚಿಕೊಳ್ಳಬಹುದು. ಊಟ ಪಾಠದ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ ವಾಟ್ಸ್ಆಪ್ ಮೂಲಕ 9444912018 ನಂಬರನ್ನು ಸಂಪರ್ಕಿಸಿ, ಇಲ್ಲವೇ ಕರೆ ಮಾಡಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ದೊರಕಿಸಲು ಊಟ ಪಾಠ ಪ್ರಯತ್ನಿಸುವುದು. ಮುಂದಿನ ಪಕ್ಷ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.